ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800-83-32-31 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಗಾಗಿ ಬಲಿಯಾದ ಓ ಕುರಿ ಮರಿಯೇ, ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್ ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪ್ರಕಟಣೆ ಪುಸ್ತಕದಲ್ಲಿ ನಾವು 7 ಸಭೆಗಳ ಬಗ್ಗೆ ಕಲಿಯುವಂತೆಯವರಾಗಿದ್ದೇವೆ. ನಾವು ಕಳೆದ ಸಂಚಿಕೆಯಲ್ಲಿ ಎಫೆಸ ಸಭೆಯ ಬಗ್ಗೆ ನೋಡಿದೆವು. ಈ ಒಂದು ಸಂಚಿಕೆಯಲ್ಲಿ ನಾವು ಸ್ಮರಣ ಸಭೆಯ ಬಗ್ಗೆ ನೋಡುವಂತೆಯವರಾಗಿದ್ದೇವೆ. ಈ ಸ್ಮರಣ ಸಭೆಯ ಬಗ್ಗೆ ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮುಂದೆ ನಾವು ತಲೆಬಾಗಿ ನಿನ್ನ ಮಕ್ಕಳಾಗಿ ಸ್ವಾಮಿ ನಿನ್ನ ವಾಕ್ಯವನ್ನು ಆಲಿಸಲು ಬಂದಿರುವಾಗ ನೀನು ನಮ್ಮ ಹೃದಯದ ಕಣ್ಣುಗಳನ್ನು ತೆರೆ ಸ್ವಾಮಿ. ನಿನ್ನ ಸತ್ಯವಾಕ್ಯಗಳನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೋಸ್ಕರ ಸಿದ್ಧರಾಗುವ ಹಾಗೆ ನಮ್ಮನ್ನು ನಡೆಸು, ಬಲಪಡಿಸು. ನಮ್ಮ ಎಲ್ಲ ವಿಚಾರಗಳಲ್ಲಿ ನೀದು ಸ್ವಾಮಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆ. ಆತ್ಮೀಯ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಲ್ಲಿ 2ನೆಯ ಸಭೆ ಅದು ಸ್ಮರಣ ಸಭೆ. ಈ ಸ್ಮರಣ ಸಭೆ, ಇದರ ಅರ್ಥವೇನು ಎಂದರೆ ಸ್ಮರಣ ಎಂಬ ಪದಕ್ಕೆ ಸುವಾಸನೆ ಎಂಬ ಅರ್ಥವಿದೆ. ಮೊದಲನೆಯ ಸಭೆಯಾದ ಎಫೆಸ ಸಭೆಯ ಕಾಲದಲ್ಲಿ ಅಪೊಸ್ತಲರಿಂದ ಪರಿಶುದ್ಧವಾದಂಥ ಸಭೆಯಾಗಿ ಸ್ಥಾಪಿಸಲ್ಪಟ್ಟಂಥ ಸಭೆಯಾಗಿತ್ತು. ಅವರ ಮರಣದ ನಂತರ ಸಭಾಪಿತೃಗಳು ಆತನ ಸೇವೆಯನ್ನು ಮುಂದುವರಿಸಿದರು. ಆದರೆ ಅಪೊಸ್ತಲರು ಹೆಚ್ಚು ಶಿಕ್ಷಣವನ್ನು ಹೊಂದಿರಲಿಲ್ಲ, ಆದರೆ ಸಭೆಯ ಪಿತೃಗಳು ಉನ್ನತ ಶಿಕ್ಷಣವನ್ನು ಹೊಂದಿದರು. ಅಪೊಸ್ತಲರು ಪ್ರತಿಯೊಂದು ವಿಚಾರವನ್ನು ಸಹ ಪರಿಶುದ್ಧಾತ್ಮನು ನಮಗೆ ಹೇಳುತ್ತಾನೆ, ದೇವರ ವಾಕ್ಯ ಈ ರೀತಿಯಾಗುತ್ತದೆ ಎಂಬುದಾಗಿ ತಿಳಿಸುತ್ತಿದ್ದರು. ಆದರೆ ಈ ಸಭೆಯ ಪಿತೃಗಳು, ಪರಿಶುದ್ಧಾತ್ಮನು ಮತ್ತು ಮನುಷ್ಯರು ಎರಡು ವಿಚಾರಗಳನ್ನು ಸೇರಿಸಿ ತಮ್ಮ ವಿಚಾರಗಳನ್ನು ಜನರಿಗೆ ಮಂಡಿಸುತ್ತಿದ್ದರು. ಅಂದರೆ ಸಭೆಯ ಪಿತೃಗಳು, ಸಭೆಯ ಹಿರಿಯರು ಯಾವ ರೀತಿಯಲ್ಲಿದ್ದರು ಅಂದರೆ ಸಮನ್ವಯ ಅಧಿಕಾರಿಗಳಾಗಿದ್ದರು. ಇಬ್ಬರಲ್ಲೂ ಸಹ ಸಭೆ ಹಿರಿಯರ ಜೊತೆಯಲ್ಲಿಯೂ ಸಭೆ ಪಿತೃಗಳ ಜೊತೆಯಲ್ಲಿಯೂ ಹೊಂದಾಣಿಕೆಯಾಗಿ ಅವರು ವಿಚಾರಗಳನ್ನು ಮಂಡಿಸುವಂಥವರಾಗಿದ್ದರು. ಈ ನಿಮಿತ್ತವಾಗಿಯೇ ಕ್ರೈಸ್ತಿಯ ಸಭೆಗೆ ಕೆಲವೊಂದು ಹಿಂಸೆಗಳು ಬರಲು ಆರಂಭಿಸಿತು. ಈ ಒಂದು ಸಭೆಯ ವಿಚಾರವನ್ನು ನಾವು ಗಮನಿಸುವುದಾದರೆ, ಸ್ಮರಣ ಸಭೆಯನ್ನು ದೇವರು ಸುವಾಸನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂದರೆ ಅರ್ಥವೇನು ಎಂದರೆ ಈ ಜನಗಳ ಒಂದು ಪ್ರಾರ್ಥನೆ ಹಿಂಸೆಯ ನಿಮಿತ್ತವಾಗಿ ಅಥವಾ ಅವರ ಮರಣದ ನಿಮಿತ್ತವಾಗಿ ಅವರು ಕ್ರಿಸ್ತನಿಗೋಸ್ಕರ ಪಟ್ಟಂಥ ಪಾಡುಗಳು ಯಾವ ರೀತಿಯಲ್ಲಿತ್ತು ಅಂದರೆ ದೇವರಿಗೆ ಒಂದು ಸುವಾಸನೆಯ ರೀತಿಯಲ್ಲಿತ್ತು. ಅದಕ್ಕೋಸ್ಕರವೇ ಈ ಒಂದು ಸಭೆಯ ಒಂದು ಕಾಲಘಟ್ಟ ಕ್ರಿಸ್ತ ಶಕ 100 ರಿಂದ ಕ್ರಿಸ್ತ ಶಕ 313 ಆದಿ ಸಭೆಯಲ್ಲಿ ಎಲ್ಲ ಅಪೊಸ್ತಲರು ಸತ್ಯವನ್ನು ಈ ಲೋಕಕ್ಕೆ ತಿಳಿಯಪಡಿಸಿದರು. ಈ ಲೋಕವನ್ನೇ ತಲೆಕೆಳಗಾಗಿ ಮಾಡುವ ರೀತಿಯಲ್ಲಿ ಸತ್ಯವನ್ನು ಎಲ್ಲ ಕಡೆಗೆ ತಿಳಿಸಿದರು. ಅನಂತರ ಸತ್ಯದ ನಿಮಿತ್ತವಾಗಿ ಹಿಂಸೆ ಶುರುವಾಯಿತು. ಸೈತಾನನು ಸಭೆಯನ್ನು ನಾಶ ಮಾಡಬೇಕೆಂಬುದಾಗಿ ಹಿಂಸೆಯನ್ನು ತರುವಂತೆವನಾಗಿದ್ದಾನೆ. ಸೈತಾನನು ಸತ್ಯ ಎಲ್ಲ ಕಡೆಗೂ ಹೋಗಬಾರದು, ಈ ಸತ್ಯವನ್ನು ತಡೆಯಬೇಕು, ಸುವಾರ್ತೆ ದೇವರು ನೀಡಿದಂತಹ ಆ ಒಂದು ಸುವಾರ್ತೆಯನ್ನು ವಾಗ್ದಾನವನ್ನು ತಡಿಬೇಕು ಎನ್ನುವುದರ ನಿಮಿತ್ತವಾಗಿ ಅವನು ಸಭೆಗೆ ಹಿಂಸೆಯನ್ನು ತರುವಂತೆವನಾಗಿದ್ದಾನೆ. ಆ ಹಿಂಸೆಯ ಕಾಲಘಟ್ಟದಲ್ಲೂ ಸಹ ಈ ಸ್ಮರಣ ಸಭೆಯ ಜನರು ಸತ್ಯಕ್ಕಾಗಿ ನೆಲೆಗೊಂಡರು. ದೇವರ ವಾಕ್ಯದಲ್ಲಿ ಯೇಸುಸ್ವಾಮಿ ತನ್ನನ್ನು ತಾನು ಈ ಸಭೆಗೆ ಯಾವ ರೀತಿಯಲ್ಲಿ ಪರಿಚಯ ಮಾಡಿಕೊಳ್ಳುವವನಾಗಿದ್ದಾನೆ ಎಂದರೆ, ನಾವು ಪ್ರಕಟಣೆ ಪುಸ್ತಕ 2:9 ನಾವು ಗಮನಿಸುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ, ಇದಲ್ಲದೆ ತಮ್ಮನ್ನ ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದ್ವೇಷಿಸುವುದನ್ನು ಬಲ್ಲೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, 7 ಸಭೆಗಳ ಮಧ್ಯದಲ್ಲಿ ತಿರುಗಾಡುವ ಆತನು ತನ್ನ ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಹಿಡಿದುಕೊಂಡಿರತಕ್ಕಂತಹ ಆತನು, ಆತನೇ ಆಲ್ಫವೂ ಒಮೇಗವೂ ಆಗಿದ್ದಾನೆ, ಆದಿಯೂ ಅಂತ್ಯವೂ, ಮೊದಲಿನವನು ಕೊನೆಯವನು, ಸತ್ತವನು ಜೀವಂತವಾಗಿ ಎದ್ದು ಬಂದ ಆತನು ಎಂಬುದಾಗಿ ಯೇಸುಸ್ವಾಮಿ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುವವನಾಗಿದ್ದಾನೆ. ಯೇಸುಸ್ವಾಮಿಯ ಮಾತುಗಳನ್ನು ನಾವು ಕೇಳುವುದಾದರೆ, ಆತನು ಹೇಳುವಂತೆವನಾಗಿದ್ದಾನೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ ಎಂಬುದಾಗಿ ಈ ಒಂದು ಸಭೆಯ ಕಾಲಘಟ್ಟದಲ್ಲಿ ನಡೀತಕ್ಕಂತಹ ಒಂದು ಹಿಂಸೆಯ ನಿಮಿತ್ತವಾಗಿ ಆತನು ಹೇಳುವಂತೆವನಾಗಿದ್ದಾನೆ, ನೀನು ನನಗೋಸ್ಕರ ಅನುಭವಿಸುವಂತಹ ಪ್ರಯಾಸವನ್ನು, ಸಂಕಟಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ನಾನು ಬಲ್ಲೆ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಪ್ರತಿ ಸಭೆಯನ್ನು ಆತನು ಗಮನಿಸುವಂತೆವನಾಗಿದ್ದಾನೆ, ಆತನು ಗುರುತಿಸುವವನಾಗಿದ್ದಾನೆ. ಸಭೆ ಎಂದರೆ ಕಟ್ಟಡವಲ್ಲ, ಸಭೆ ಅಂದರೆ ನಾನು ಮತ್ತು ನೀವು, ಎಲ್ಲಿ 2-3 ಕೂಡಿ ಬರ್ತಕ್ಕಂಥವರಾಗಿದ್ದಾರೋ ಅಲ್ಲಿ ದೇವರ ಪ್ರಸನ್ನತೆ ಇದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವ ಹಾಗೆ ನೋಡ್ತಕ್ಕಂಥವರಾಗಿದ್ದಾವೆ. ಪ್ರಿಯ ಕೇಳುಗರೆ, ನಾನು ಮತ್ತು ನೀವು ಸಭೆಯಾಗಿದ್ದೇವೆ. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾನು ನಿನ್ನನ್ನು ಬಲ್ಲೆ. ಅಂದರೆ ದೇವರು ನಮ್ಮನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಇಬ್ರಿಯದವರಿಗೆ ಬರೆದ ಪುಸ್ತಕ 4:3 ನಾವು ನೋಡಬೇಕಾದ್ರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಮುಂದೆ ಎಲ್ಲವೂ ಸಹ ಬೆತ್ತಲಾಗಿದೆ, ಯಾವುದು ಸಹ ಮುಚ್ಚು ಮರೆ ಇಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಾವು ಈ ಲೋಕದ ಎಲ್ಲ ಮನುಷ್ಯರ ಕಣ್ಣುಗಳನ್ನು ಮುಚ್ಚಬಹುದು, ಆದರೆ ದೇವರ ಕಣ್ಣುಗಳನ್ನು ಮುಚ್ಚಲು ಸಾಧ್ಯವಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಈ ಲೋಕದಲ್ಲಿ ನನ್ನನ್ನು ಉನ್ನತ ಅಧಿಕಾರಿಗಳು ಗುರುತಿಸಬೇಕು, ನನಗೆ ಉನ್ನತ ಉದ್ಯೋಗ ಸಿಗ್ತಕ್ಕಂಥದ್ದಾಗಿದೆ, ಅದಕ್ಕೋಸ್ಕರ ಗುರುತಿಸಬೇಕು ಎಂಬುದಾಗಿ ಪ್ರಯಾಸ ಪಡುವಂಥವರಾಗಿದ್ದೇವೆ. ಅದನ್ನು ಗಳಿಸಲಿಕ್ಕೋಸ್ಕರ ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ನಮ್ಮ ಒಂದು ಮ್ಯಾನೇಜರ್ ಕಣ್ಣಿಗೆ ನಾವೊಂದು ಉತ್ತಮ ವ್ಯಕ್ತಿ ಎಂದು ತಿಳಿದುಕೊಂಡು ಉನ್ನತ ಪದವಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾವು ಪರಲೋಕ ನಮ್ಮನ್ನು ಗುರುತಿಸುವ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೇವ ಅಥವಾ ಈ ಲೋಕದ ಜನರು ಗುರುತಿಸಬೇಕು ಎನ್ನುವುದಕ್ಕೋಸ್ಕರ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದೇವ? ಯಾಕೆಂದರೆ ಈ ಒಂದು ಸಭೆಯ ಕಾಲಘಟ್ಟದಲ್ಲಿರ್ತಕ್ಕಂಥ ಜನಗಳು ಪರಲೋಕ ನನ್ನ ಗುರುತಿಸಬೇಕು, ಕ್ರಿಸ್ತನಿಗೋಸ್ಕರ ನಾನು ಜೀವಿಸಬೇಕೆಂಬುದಾಗಿ, ಕ್ರಿಸ್ತನಿಗೋಸ್ಕರ ಪ್ರಾಣವನ್ನು ಕೊಡಲು ಸಿದ್ಧರಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 2:9 ನಾವು ಹೇಳುವುದಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ನಿನ್ನ ಕಷ್ಟಗಳನ್ನು ನಿನ್ನ ಬಡತನವನ್ನು ಬಲ್ಲೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ದೇವರು ಈ ಸಭೆಯ ಕಾಲಘಟ್ಟದಲ್ಲಿ ಸತ್ಯದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುವಂಥ ದೇವರ ಮಕ್ಕಳ ಕಷ್ಟವನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಪರಲೋಕ ಅವರನ್ನು ಗುರುತಿಸ್ತಕ್ಕಂಥದ್ದಾಗಿದೆ. ಆದರೆ ನಾವು ಈ ಲೋಕದಲ್ಲಿ ಯಾರು ನಮ್ಮನ್ನು ಗುರುತಿಸಬೇಕು ಎಂಬುದಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ನೋವಾ 120 ವರ್ಷಗಳ ಕಾಲ ಪ್ರಸಂಗ ಮಾಡಿದನು ಪ್ರಿಯರೇ, ಆದರೆ ಈ ಲೋಕದಲ್ಲಿ ಯಾರೂ ಸಹ ಆತನನ್ನು ಗುರುತಿಸಲಿಲ್ಲ. ಆದರೆ ಪರಲೋಕ ಆತನನ್ನು ಗುರುತಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪರಲೋಕ ಆತನನ್ನು ಗುರುತಿಸುವುದರ ಮೂಲಕವಾಗಿ ಆತನಿಗೆ ಕೃಪೆ ದೊರಕಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಾಗ ದೇವರು ನಮ್ಮನ್ನು ಗುರುತಿಸ್ತಕ್ಕಂಥವನಾಗಿದ್ದಾನೆ. ಒಂದು ವೇಳೆ ಸತ್ಯವನ್ನು ಬಿಟ್ಟು ಹೋದೋದಾದರೆ ದೇವರು ನಾನು ನಿನ್ನನ್ನು ಬಲ್ಲೆ ಎಂಬುದಾಗಿ ಹೇಳುವಂಥ ದೇವರು ಮತ್ತೊಂದು ಕಡೆಯಲ್ಲಿ ಹೇಳುವಂಥವರಾಗಿದ್ದಾರೆ. ಮತ್ತಾಯನ ಬರೆದ ಪುಸ್ತಕ 24:13 ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಯಾರೆಂದು ನಾನು ಹರಿಯೇ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ನಾವು ಪರಲೋಕದ ದೃಷ್ಟಿಗೆ ತಕ್ಕಂತೆ ಕಾರ್ಯಗಳನ್ನು ಮಾಡಬೇಕಾದರೆ ದೇವರು ನಮ್ಮನ್ನು ಗುರುತಿಸುವಂಥವನಾಗಿದ್ದಾನೆ. ಈ ಲೋಕದ ಜನಗಳು ನನ್ನನ್ನು ಗುರುತಿಸಬೇಕು, ಈ ಲೋಕಕ್ಕೆ ತಕ್ಕಂತೆ ನಾವು ಮಾಡುವುದಾದರೆ ದೇವರು ನೀನು ಯಾರೆಂದು ನನಗೆ ಹರಿಯೇ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ನಾವು ಪರಲೋಕ ನಮ್ಮನ್ನು ಗುರುತಿಸಬೇಕು ಎನ್ನುವುದಕ್ಕೋಸ್ಕರ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೇವ ಅಥವಾ ಈ ಲೋಕ ನಮ್ಮನ್ನು ಗುರುತಿಸಬೇಕು ಎನ್ನುವುದಕ್ಕೋಸ್ಕರ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದೇವ? ಯಾಕೆಂದರೆ ಈ ಸಭೆಯ ಕಾಲಘಟ್ಟದಲ್ಲಿ ಕಷ್ಟದ ನಿಮಿತ್ತವಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾನು ನಿನ್ನ ಕಷ್ಟಗಳನ್ನು ಅರಿತುಕೊಂಡಿದ್ದೇನೆ, ಸತ್ಯದ ನಿಮಿತ್ತವಾಗಿ ನೀನು ಅನುಭವಿಸತಕ್ಕಂಥ ಕಷ್ಟವನ್ನು ನಾನು ತಿಳಿದುಕೊಂಡಿದ್ದೇನೆ. ರೋಮ್ ಸಾಮ್ರಾಜ್ಯದ ಅಧಿಕಾರಿಗಳು ಚಕ್ರವರ್ತಿಗಳನ್ನು ಆರಾಧಿಸುವಾಗಿಯೂ ವಿಗ್ರಹಗಳನ್ನು ಆರಾಧಿಸುವಾಗಿಯೂ ಕ್ರೈಸ್ತರನ್ನು ಹಿಂಸೆ ಪಡಿಸಿದರು. ಆದರೆ ಈ ಜನಗಳು ಆ ಕಷ್ಟದ ನಿಮಿತ್ತವಾಗಿ ಸತ್ಯಕ್ಕೋಸ್ಕರ ನಿಂತರು, ಆ ಸತ್ಯಕ್ಕೋಸ್ಕರ ಎಲ್ಲವನ್ನ ಕಳೆದುಕೊಂಡರು. ಅದಕ್ಕೆ ದೇವರ ವಾಕ್ಯಗಳು ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಬಡವನು ಎಂಬುದನ್ನು ನಾನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಜನಗಳು ಆರ್ಥಿಕವಾಗಿ ಬಲಹೀನರಾಗಿದ್ದರು, ಸತ್ಯದ ನಿಮಿತ್ತವಾಗಿ ತಮ್ಮ ಆಸ್ತಿಗಳನ್ನು, ತಮ್ಮ ಸಂಬಂಧಿಕರನ್ನು, ಬಂಧು ಬಾಂಧವರನ್ನು, ಮನೆಗಳನ್ನು, ಹಣ ಆಸ್ತಿ ಎಲ್ಲವನ್ನ ಕಳೆದುಕೊಂಡಿದ್ದರು, ಬೀದಿ ಪಾಲಾಗಿದ್ದರು. ಆದರೆ ಈ ಲೋಕದ ವಿಚಾರಗಳಲ್ಲಿ ಅವರು ಬಡವರಾಗಿದ್ದರು, ಆದರೆ ಆತ್ಮಿಕವಾಗಿ ಅವರು ಐಶ್ವರ್ಯವಂತರಾಗಿದ್ದರು. ಪ್ರಿಯ ಕೇಳುಗರೆ, ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾರೆಲ್ಲ ಈ ಲೋಕದಲ್ಲಿ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೋ, ಯೇಸು ಕ್ರಿಸ್ತನಿಗೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೋ, ಅವರೆಲ್ಲರೂ ಸಹ ಈ ಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಕಷ್ಟಗಳನ್ನು ಅನುಭವಿಸದೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿಯೇ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಂಥವರಾಗಬೇಕು. ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟಗಳು ಕ್ರಿಸ್ತನ ನಿಮಿತ್ತವಾಗಿ ಬರ್ತಕ್ಕಂಥದ್ದಾಗಿದೆ. ಆದರೆ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ನಿನ್ನ ಪ್ರಯಾಸಗಳನ್ನು, ನಿನ್ನ ಕಷ್ಟಗಳನ್ನು ನಾನು ಬಲ್ಲೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಈ ಒಂದು ಕಾಲಘಟ್ಟದ ಸಮಯದಲ್ಲಿಯೇ ಅನೇಕ ಜನರು ಸತ್ಯವೇದಕ್ಕೆ ವಿರುದ್ಧವಾಗಿ ಬಂದರು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಚನದಲ್ಲಿ ನಾವು ನೋಡುವುದಾದರೆ ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಹೀಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 2:10 ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅನೇಕ ಯಹೂದ್ಯರು ಸತ್ಯವೇದಕ್ಕೆ ವಿರುದ್ಧವಾಗಿ ಕ್ರೈಸ್ತ ಸಭೆಯನ್ನು ಹಿಂಸಿಸಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ಅನೇಕರು ಈ ಲೋಕದಲ್ಲಿ ಸಿರಿವಂತಿಕೆಯ ಹಿಂದೆ ಓಡ್ತಕ್ಕಂಥವರಾಗಿದ್ದಾರೆ, ಹಣದ ಹಿಂದೆ ಓಡ್ತಕ್ಕಂಥವರಾಗಿದ್ದಾರೆ, ದೇವರನ್ನ ಮರಿತಕ್ಕಂಥವರಾಗಿದ್ದಾರೆ. ಆದರೆ ಈ ಸಭೆಯಲ್ಲಿ ಜೀವಿಸ್ತಕ್ಕಂಥ ಜನರು ಐಶ್ವರ್ಯಕ್ಕೋಸ್ಕರವೋ ಅಥವಾ ಈ ಲೋಕದ ಆಸ್ತಿಗೋಸ್ಕರವೋ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಲಿಲ್ಲ, ಆದರೆ ಸತ್ಯದ ನಿಮಿತ್ತವಾಗಿ ಅವರು ಪ್ರಾಣವನ್ನ ತ್ಯಾಗ ಮಾಡಿದರು. ಆದರೆ ಈ ಲೋಕದಲ್ಲಿ ಅವರು ಎಲ್ಲವನ್ನ ಕಳೆದುಕೊಂಡರು. ಆದರೆ ದೇವರು ಪರಲೋಕದಲ್ಲಿ ನಿನಗೆ ಬಾಳದ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ನಾವು ಈ ಲೋಕದ ಆಸ್ತಿ ಅಂತಸ್ಸುಕ್ಕೋಸ್ಕರ ಹೋರಾಡ್ತಕ್ಕಂಥವರಾಗಿದ್ದೇವಾ, ಅಥವಾ ಪರಲೋಕದಲ್ಲಿ ನನ್ನ ಆಸ್ತಿ ಇದೆ ಎನ್ನುವುದಕ್ಕೋಸ್ಕರ ಹೋರಾಡ್ತಕ್ಕಂಥವರಾಗಿದ್ದೇವಾ? ಅಬ್ರಹಾಮನನ್ನು ನಾವು ಉದಾಹರಣೆಯಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3:2 ಓದಬೇಕಾದರೆ ಅಬ್ರಹಾಮ ಅಗರ್ಭ ಶ್ರೀಮಂತನಾಗಿದ್ದನು, ಅವನಲ್ಲಿ ಆಸ್ತಿ ಎಲ್ಲ ಇತ್ತು, ಅವನಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಇತ್ತು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ಅದೇ ಆದಿಕಾಂಡ ಪುಸ್ತಕ 13:7 ನೋಡಬೇಕಾದರೆ ಲೋಟನ ದನ ಕಾಯುವವರಿಗೂ ಅಬ್ರಹಾಮನ ದನ ಕಾಯುವವರಿಗೂ ಒಂದು ಜಗಳ ಬರ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಅಬ್ರಹಾಮ ಲೋಟನನ್ನು ಕರೆದು ಹೇಳ್ತಕ್ಕಂಥವನಾಗಿದ್ದಾನೆ, ನೋಡು ನಿನ್ನ ಮುಂದೆ ಎಲ್ಲ ಆಸ್ತಿ ಇದೆ, ಎಲ್ಲ ಪ್ರಾಂತ್ಯಗಳು ನಿನ್ನ ಮುಂದೆ ಇದೆ, ನಿನಗೆ ಏನು ಬೇಕು ಎಲ್ಲವನ್ನ ತೆಗೆದುಕೋ, ಉಳಿದದನ್ನು ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಅಬ್ರಹಾಮನಿಗೆ ಗೊತ್ತಿತ್ತು, ದೇವರು ನನ್ನನ್ನು ಇದುವರೆಗೂ ಆಶೀರ್ವದಿಸಿದ್ದಾನೆ, ದೇವರು ನನಗೆಲ್ಲವನ್ನ ಕೊಟ್ಟಿದ್ದಾನೆ, ಇನ್ನು ಮುಂದೆಯೂ ಸಹ ಕೊಡ್ತಕ್ಕಂಥವನಾಗಿದ್ದಾನೆ. ನನ್ನ ನಂಬಿಕೆ ಈ ಆಸ್ತಿ ಮೇಲೆಯೋ ಅಂತಸ್ತಿನ ಮೇಲೆ ಅಲ್ಲ, ನನ್ನ ನಂಬಿಕೆ ಪರಲೋಕದಲ್ಲಿರ್ತಕ್ಕಂಥ ದೇವರ ಮೇಲೆ ಎಂಬುದಾಗಿ. ನನ್ನ ಒಂದು ಆಸೆ ಈ ಲೋಕದಲ್ಲಿ ಆಸ್ತಿ ಅಂತಸ್ತನ ಮಾಡಿಟ್ಟುಕೊಳ್ಳುವುದಲ್ಲ, ನನ್ನ ಆಸ್ತಿ ಅಂತಸ್ತು ಪರಲೋಕದಲ್ಲಿದೆ, ಆತನು ಕೊಡ್ತಕ್ಕಂಥವನಾಗಿದ್ದಾನೆ. ಅಂತಹ ನಂಬಿಕೆ ಅಬ್ರಹಾಮನಲ್ಲಿತ್ತು, ಅದೇ ನಂಬಿಕೆ ಈ ಜನಗಳಲ್ಲಿ ಇತ್ತು. ನಾವು ನೋಡ್ತಕ್ಕಂಥವರಾಗಿದ್ದೇವೆ ಈ ಒಂದು ಕಾಲಘಟ್ಟದಲ್ಲಿ ಕ್ರಿಸ್ತ ಶಕ 303 ರಿಂದ ಕ್ರಿಸ್ತ ಶಕ 303 ರವರೆಗೆ ಡಿಯೋಕ್ಲಿಷನ್ ಅಂತಕ್ಕಂತಹ ರೋಮ್ ಚಕ್ರವರ್ತಿ ಕ್ರೈಸ್ತರನ್ನ ಅನೇಕ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸಿದ್ದನು. ಆತನು ಒಂದು ಸೂವನ್ನು ಇಟ್ಟುಕೊಂಡಿದ್ದನು, ಅದರಲ್ಲಿ ಬೆಳ್ಳಿ ಬಂಗಾರ ಅನೇಕ ವಿಧವಾದಂತಹ ಕಲ್ಲುಗಳನ್ನು ಹಾಕಲಾಗಿತ್ತು. ಪ್ರತಿಯೊಬ್ಬೊಬ್ಬರು ಸಹ ಅವನ ಪಾದಕ್ಕೆ ಬಂದು ಆ ಒಂದು ಸೂವಲ್ಲಿ ಮುತ್ತವನ್ನು ಇಡಬೇಕಾಗಿತ್ತು. ಯಾರೆಲ್ಲ ಆ ರೀತಿಯಾಗಿ ಆತನನ್ನು ಆರಾಧಿಸದೆ ಮುತ್ತವನ್ನು ಹಿಡದೆ ಹೋಗ್ತಕ್ಕಂಥವರಾಗಿದ್ದಾರೋ ಅವರನ್ನು ಹಿಂಸೆಗೆ ಗುರಿಪಡಿಸ್ತಕ್ಕಂಥವರಾಗಿದ್ದರು. ಒಂದು ದೊಡ್ಡ ಕ್ರೀಡಾಂಗಣದಲ್ಲಿ ಆ ಜನಗಳು ಸಿಂಹಗಳೊಂದಿಗೆ ಯಾವುದೇ ಆಯುಧ ಇಲ್ಲದೆ ಹೋರಾಡಬೇಕಾಗಿತ್ತು. ಆ ಕ್ರೈಸ್ತರು ಸಿಂಹಗಳೊಡನೆ ಯಾವುದೇ ಆಯುಧ ಇಲ್ಲದೆ ಹೋರಾಡುವಂಥದ್ದನ್ನು, ಆ ಸಿಂಹಗಳು ಅವರ ಮೇಲೆ ಬಿದ್ದು ಅವರನ್ನು ತಿನ್ನುವಂತಹ ಆ ಒಂದು ಕಾರ್ಯಗಳನ್ನ ಆ ಒಂದು ಕ್ರೀಡಾಂಗಣದ ಸುತ್ತ ಕುಳಿತಿರ್ತಕ್ಕಂಥ ರೋಮ್ ಅಧಿಕಾರಿಗಳು, ಆತನ ಪತ್ನಿ ಉಪಪತ್ನಿಗಳು ಎಲ್ಲರೂ ಸಹ ಸಂತೋಷಿಸ್ತಕ್ಕಂಥವರಾಗಿದ್ದರು. ಅದಕ್ಕೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂಬುದಾಗಿ, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತೇನೆ ಎಂಬುದಾಗಿ. ಪ್ರಿಯ ಕೇಳುಗರೆ, ಇಂತಹ ಹಿಂಸೆ ನಮ್ಮ ಮುಂದೆಯೂ ಸಹ ಇದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಎರಡು ಮೃಗಗಳ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಒಂದು ಸಮುದ್ರದಿಂದ ಬರತಕ್ಕಂಥ ಮೃಗ, ಮತ್ತೊಂದು ಭೂಮಿಯಿಂದ ಬರತಕ್ಕಂಥ ಮೃಗ. ಎರಡು ಮೃಗಗಳನ್ನು ಸೇರಿಸಿಕೊಂಡು ಇದೇ ರೀತಿಯಾದಂಥ ಹಿಂಸೆಯನ್ನು ದೇವರ ಮಕ್ಕಳಿಗೆ ಕೊನೆಯ ಕಾಲದಲ್ಲಿ ತರ್ತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಜೀವಿಸಲು ಹೋಗ್ತಕ್ಕಂಥವರಾಗಿದ್ದೇವೆ, ಈ ಲೋಕಕ್ಕೋಸ್ಕರ ಪರಲೋಕಕ್ಕೋಸ್ಕರವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅನೇಕರು ಈ ಲೋಕದಲ್ಲಿ ನಾನು ಬಹುಮಾನಗಳನ್ನು ಸನ್ಮಾನಗಳನ್ನು ಹೊಂದಬೇಕೆಂಬುದಾಗಿ ಹೋರಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಪರಲೋಕ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಈ ಲೋಕದಲ್ಲಿ ಕೆಟ್ಟು ಹೋಗುವ ಆಹಾರಕ್ಕೋಸ್ಕರ ಅನೇಕರು ದುಡಿಯುವಂಥವರಾಗಿದ್ದಾರೆ. ಆದರೆ ಪರಲೋಕ ತಿಳಿಸ್ತಕ್ಕಂಥದ್ದಾಗಿದೆ, ಕೆಟ್ಟು ಹೋಗುವ ಆಹಾರಕ್ಕೋಸ್ಕರ ಅಲ್ಲ, ನಿತ್ಯ ಜೀವಕ್ಕೋಸ್ಕರ ದುಡಿಯಿರಿ ಎಂಬುದಾಗಿ. ನಮ್ಮ ಮನಸ್ಸು ಎಲ್ಲಿದೆ ಇವತ್ತು? ಯಾವುದರ ಮೇಲಿದೆ? ಆಸ್ತಿ ಅಂತಸ್ತಿನ ಮೇಲೆ ಇದೆಯಾ? ಈ ಲೋಕದ ಬಹುಮಾನ ಸನ್ಮಾನಗಳ ಹಿಂದೆ ನಾವು ಹೋಗ್ತಕ್ಕಂಥವರಾಗಿದ್ದೇವ? ಯಾವ ಒಂದು ಹೋರಾಟವನ್ನು ಈ ಲೋಕದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ? ಅನೇಕ ಕಷ್ಟಗಳ ನಡುವೆ, ಹಿಂಸೆಗಳ ನಡುವೆ ದೇವರ ಸುವಾರ್ತೆಯನ್ನು ಸಾರಿ ಮುಗಿಸಿದಂಥ ಪೌಲನು ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡದೆ ಬಹುಮಾನ ನನಗೋಸ್ಕರ ಕಾದಿದೆ ಎಂಬುದಾಗಿ. ಆ ರೀತಿ ಹೇಳುವ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವಾ? ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನು ಓದಬೇಕಾದರೆ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯವೊಂದು ಅವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಭಯಪಡಬೇಕಾಗಿರ್ತಕ್ಕಂಥದ್ದು ಪ್ರಿಯ ಕೇಳುಗರೆ, ಮೊದಲನೇ ಮರಣಕ್ಕೋಸ್ಕರ ಅಲ್ಲ, ಎರಡನೇ ಮರಣಕ್ಕೋಸ್ಕರ. ಯಾಕೆಂದರೆ ಆ ಮೊದಲನೇ ಮರಣ ನಿದ್ರೆ ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಅದು ಕೇವಲ ನಿದ್ರೆ. ದೇವರು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಯಾರೆಲ್ಲೂ ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದಾರೋ, ನೀತಿವಂತರಾಗಿದ್ದಾರೋ, ಯಾರ ಹೆಸರು ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಡ್ತಕ್ಕಂಥವರಾಗಿದ್ದಾರೋ, ಅವರ ಹೆಸರನ್ನು ದೇವರು ತಿಳಿದುಕೊಳ್ಳಲಿದ್ದಾನೆ. ಅವರ ಹೆಸರನ್ನು ದೇವರು ಬಲ್ಲಾತನಾಗಿದ್ದಾನೆ. ಅವರನ್ನು ಆತನು ಎಬ್ಬಿಸ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಭಯಪಡಬೇಕಾಗಿರ್ತಕ್ಕಂಥದ್ದು ಎರಡನೇ ಮರಣಕ್ಕೋಸ್ಕರ. ಆ ಎರಡನೇ ಮರಣ ನಿತ್ಯ ಮರಣ, ಇನ್ನೆಂದಿಗೂ ಸಹ ನಾವು ಬರಲು ಸಾಧ್ಯವಿಲ್ಲ. ಹಾಗಾಗಿ ಈಗ ಮನುಷ್ಯನು ನಮಗೆ ಅನೇಕ ಹಿಂಸೆಗಳನ್ನು ಕೊಟ್ಟು, ಅನೇಕ ಸಮಸ್ಯೆಗಳನ್ನು ತಂದು ನಮ್ಮನ್ನು ಮರಣಕ್ಕೆ ಒಪ್ಪಿಸಬಹುದು, ಕಷ್ಟಕ್ಕೆ ಒಪ್ಪಿಸಬಹುದು. ನಾವು ಸಾಯಬಹುದು ಈ ಲೋಕದಲ್ಲಿ, ಆದರೆ ದೇವರ ನಿಮಿತ್ತವಾಗಿ ನಾವು ಮರಣವನ್ನು ಹೊಂದುವುದಾದರೆ, ಕ್ರಿಸ್ತನಿಗೋಸ್ಕರ ನಿಂತು ರಕ್ತ ಸಾಕ್ಷಿಯಾಗದು ಆಗುವುದಾದರೆ, ನಮ್ಮನ್ನು ಎರಡನೇ ಮರಣದಿಂದ ಕ್ರಿಸ್ತನು ತಪ್ಪಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಮೊದಲನೇ ಮರಣಕ್ಕೋಸ್ಕರ ನಾವು ಭಯಪಡೋ ಅವಶ್ಯಕತೆ ಇಲ್ಲ, ಅದು ನಿದ್ರೆ. ಹೇಗೆ ಒಬ್ಬ ಮನುಷ್ಯನು ರಾತ್ರಿ ಮಲಗಿ ಬೆಳಿಗ್ಗೆ ಹೇಳ್ತಕ್ಕಂಥವನಾಗಿದ್ದಾನೋ, ಹಾಗೆ ಒಂದು ವೇಳೆ ಕ್ರಿಸ್ತನ ನಿಮಿತ್ತವಾಗಿ ನಾವು ಮರಣವನ್ನು ಹೊಂದುವುದಾದರೆ, ಸತ್ಯದ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಮರಣವನ್ನು ಹೊಂದುವುದಾದರೆ, ಕ್ರಿಸ್ತನ ಎರಡನೇ ಸಾರಿ ಬಂದು ನಮ್ಮನ್ನು ಎಬ್ಬಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಕ್ರಿಸ್ತನಿಗೆ ವಿರುದ್ಧವಾಗಿ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಇಲ್ಲದೆ ಹೋದಂಥ ಪಕ್ಷದಲ್ಲಿ ನಾವು ಎರಡನೇ ಮರಣಕ್ಕೆ ತುತ್ತಾಗಿ ಇನ್ನೆಂದಿಗೂ ಸಹ ನಾವು ಬರುವಂಥವರಲ್ಲ. ಆದರೆ ಈ ಸಭೆಯ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಜನಗಳು ಸತ್ಯಕ್ಕೋಸ್ಕರ ನಿಂತರು, ಸತ್ಯಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದರು, ಪರಲೋಕ ಅವರನ್ನು ಗುರುತಿಸಿತು. ಇವತ್ತು ನಾವು ಯಾರು ನಮ್ಮನ್ನು ಗುರುತಿಸಬೇಕು ಅನ್ನುವುದಕ್ಕೋಸ್ಕರ ನಾವು ಹೋರಾಡತಕ್ಕಂಥವರಾಗಿದ್ದೇವೋ, ಪರಲೋಕವೋ ಈ ಲೋಕವೋ? ನಮ್ಮ ಆಸ್ತಿ ಎಲ್ಲಿದೆ? ಈ ಲೋಕದಲ್ಲಿದೆಯಾ, ಪರಲೋಕದಲ್ಲಿದೆಯಾ? ದೇವರು ನಮ್ಮನ್ನು ಜ್ಞಾಪಕಪಡಿಸ್ತಕ್ಕಂಥವನಾಗಿದ್ದಾನೆ, ಆತನು ಎಲ್ಲವನ್ನ ಬಲ್ಲಾತನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನೀವು ಯಾವುದೋ ಹೋರಾಟವನ್ನು ಈ ಲೋಕದಲ್ಲಿ ಹೋರಾಡ್ತಿದ್ದೀರಾ? ಈ ಕ್ರೈಸ್ತಿಯ ಜೀವಿತ ಪ್ರಕಟಣೆ ಪುಸ್ತಕದಲ್ಲಿ ಸ್ಮರಣ ಸಭೆ ಹೋರಾಡಿದಂತಹ ಹೋರಾಟವನ್ನು ನೀವು ನಾನು ಮುಂದಿನ ದಿನಗಳಲ್ಲಿ ಹೋರಾಡಬೇಕಾಗಿದೆ. ಆ ರೀತಿಯಾದಂತಹ ಹೋರಾಟವನ್ನು ಹೋರಾಡಲು ದೇವರು ನಮಗೆ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹೌದು, ನ ಕ್ರಿಸ್ತನಿಗೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ ಕೊನೆಯ ಕಾಲದಲ್ಲಿ ಎಂಬುದಾಗಿ ನೀವು ನೆನೆಸುವುದಾದರೆ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಹೌದು ಸ್ವಾಮಿ, ಈ ಒಂದು ಸ್ಮರಣ ಸಭೆಯ ವಿಚಾರ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಸೈತಾನನ ಸಿಂಹೋಪಾದಿಯಲ್ಲಿ ಯಾರು ನುಂಗಲಿ ಎಂಬುದಾಗಿ ಬರ್ತಕ್ಕಂಥನಾಗಿದ್ದಾನೆ. ಹಿಂಸೆ ನಮ್ಮ ಮುಂದೆ ಇದೆ, ಆದರೆ ಆ ಹಿಂಸೆಯನ್ನು ತಾಳಿಕೊಂಡು ಕೊನೆಯವರೆಗೂ ನಿನಗೋಸ್ಕರ ನಿಲ್ಲುವಾಗಿ ನಮಗೆ ಸಹಾಯ ಮಾಡು. ಆದರೆ ಎರಡನೇ ಸಾರಿ ನೀ ಬರ್ತೀಯ, ನಾವು ಮರಣ ಹೊಂದಬಹುದು, ಆದರೆ ನೀ ಎಬ್ಬಿಸ್ತೀಯ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿದ್ದೀಯಲ್ಲ, ಅದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಕೊನೆಯ ಕಾಲದಲ್ಲಿ ನಿನಗೋಸ್ಕರ ಸತ್ಯಕ್ಕೋಸ್ಕರವೂ ನಿನ್ನ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವ ಹಾಗೆ ನಮ್ಮನ್ನು ಅಭಿಷೇಕಿಸು, ಆಶೀರ್ವದಿಸಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asud.adventist.org kannada@asud.adventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಶ್ರೇಷ್ಠವಾದ ಪ್ರೀತಿಗೆ ಶುದ್ಧವಾದ ಹೃದಯವು ನಿನಗರ್ಪಿಸುವೆ.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.